ನಿಮಿ ಮಹಾರಾಜ ಭಾಗ ಒಂದು. ಯುಗಗಳು ಒಟ್ಟು ನಾಲ್ಕು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ಈ ನಾಲ್ಕು ಯುಗಗಳನ್ನು ಸೇರಿ ಒಂದು ಮಹಾಯುಗ ಅಥವಾ ಒಂದು ಚತುರ್ಯುಗ ಎಂದು ಕರೆಯುತ್ತೇವೆ. ಇಂತಹ 1000 ಮಹಾಯುಗಗಳು ಬ್ರಹ್ಮದೇವನ ಒಂದು ಹಗಲು, ಒನ್ ಡೇ. ಬ್ರಹ್ಮದೇವನ ಲೆಕ್ಕದಲ್ಲಿ ಬರೀ 12 ಗಂಟೆಗಳ ಕಾಲ. ಈ ಬ್ರಹ್ಮದೇವನ ಒಂದು ದಿನದ ಸಮಯದಲ್ಲಿ, ಅಂದರೆ 1000 ಮಹಾಯುಗಗಳಲ್ಲಿ 14 ಮನುಗಳು ಬಂದು ಈ ಬ್ರಹ್ಮಾಂಡವನ್ನು ಆಳುತ್ತಾರೆ. ಇದನ್ನೆಲ್ಲ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದೆವು. ಈಗ ಈ 14 ಮನುಗಳಲ್ಲಿ ಮೊದಲನೆಯ ಮನುವು ಸ್ವಯಂಭುವ ಮನು. ಈ ಸ್ವಯಂಭುವ ಮನು 12 ಮಹಾಜನರಲ್ಲಿ ಒಬ್ಬನು, ಭಾಗವತೋತ್ತಮನು. ಸ್ವಯಂಭೂರ್ ನಾರದ ಶಂಭು ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯ್ಯಾಸಕಿರ್ ವಯಂ. ಈ 12 ಮಂದಿ ಮಹಾಭಾಗವತೋತ್ತಮರು, ಮಹಾಜನರು. ಈ ಸ್ವಯಂಭುವಿನ ಮೊಮ್ಮಗನೇ ಮತ್ತೊಬ್ಬ ಮಹಾಭಕ್ತನು, ಧ್ರುವ ಮಹಾರಾಜನು. ಬರೀ ಧ್ರುವ ಮಹಾರಾಜನೇ ಅಲ್ಲ, ಸ್ವಯಂಭುವಿನ ಮನುವಿನ ವಂಶದಲ್ಲಿ ಎಷ್ಟೊಂದು ಮಂದಿ ಮಹಾಭಾಗವತೋತ್ತಮರು, ಕೃಷ್ಣ ಭಕ್ತರು ಬಂದರು, ಜನಿಸಿದರು. ಪ್ರಿಯವ್ರತ ಮಹಾರಾಜ, ಪೃಥು ಮಹಾರಾಜ, ಪ್ರಚೇತರು, ನಾಭಿ ಮಹಾರಾಜ, ಋಷಭದೇವ, ಭರತ ಮಹಾರಾಜ, ಈ ರೀತಿಯಲ್ಲಿ ಅನೇಕ ಮಂದಿ ವೈಷ್ಣವರು ಜನಿಸಿದ ವಂಶವು ಸ್ವಯಂಭುವ ಮನುವಿನ ವಂಶವು. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಶೃಣ್ವತಃ ಶ್ರದ್ಧಾನಸ್ಯ ಸದ್ಯ ಪಾಪಹರಹ ಪರಹ ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೇ ಹ್ಯಜಾತ್ಮಜಃ. ಯಾರು ಸ್ವಯಂಭುವಿನ ವಂಶವನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅವರು ಸದ್ಯ ಪಾಪಹರಹ ಪರಹ, ಎಲ್ಲ ಪಾಪಕ್ರಿಯೆಗಳಿಂದ ವಿಮುಕ್ತರಾಗುತ್ತಾರೆ. ಪಾಪಹರಹ, ಪಾಪಗಳು ಹರಿಸುತ್ತವೆ, ಇದು ಸ್ವಯಂಭುವ ಮನುವಿನ ವಂಶಕ್ಕೆ ಇರುವ ಶಕ್ತಿ. ಸ್ವಯಂಭುವ ಮನು 1ನೇ ಮನು. ಈಗ ನಾವು ಇರುವ ಮನ್ವಂತರವು 7ನೇ ಮನ್ವಂತರವು. 14 ಮನುಗಳಲ್ಲಿ ಈ ಬ್ರಹ್ಮಾಂಡವನ್ನು ಈಗ 7ನೆಯ ಮನು ಆಳುತ್ತಿದ್ದಾನೆ. ಅಂದರೆ ಬ್ರಹ್ಮನ ಅರ್ಧ ದಿನದಲ್ಲಿ ನಾವು ಇದ್ದೇವೆ ಹೆಚ್ಚು ಕಡಿಮೆ. ಈಗ 7ನೆಯ ಮನುವಿನ ಹೆಸರು ಶ್ರಾದ್ದೇವ. ಈ ಶ್ರಾದ್ದೇವನು ಸೂರ್ಯದೇವನಾದ ವಿವಸ್ವಾನಿನ ಮಗ. ಈ ಶ್ರಾದ್ದೇವನು ಹಿಂದಿನ ಜನ್ಮದಲ್ಲಿ ಮಹಾಭಕ್ತನಾದ ಸತ್ಯವ್ರತ ಮಹಾರಾಜನಾಗಿದ್ದನು. ಅವನಿಗಾಗಿ ಭಗವಂತನು ಮತ್ಸ್ಯಾವತಾರವನ್ನೇ ತಾಳಿದನು. ಸತ್ಯವ್ರತನೇ ಮರುಜನ್ಮದಲ್ಲಿ ಪರಮ ಭಕ್ತನಾದ ಭಗವದ್ಗೀತೆಯನ್ನು ಮೊದಲನೆಯ ಬಾರಿ ಶ್ರೀಕೃಷ್ಣನಿಂದ ಪಡೆದ ವಿವಸ್ವಾನನಿಗೆ ಹುಟ್ಟಿದನು. ನಂತರ ಶ್ರಾದ್ದೇವನು 7ನೆಯ ಮನ್ವಂತರಕ್ಕೆ ಮನುವಾದನು. ವಿವಸ್ವಾನಿನ ಮಗನು ಮನುವಾದ ಕಾರಣದಿಂದ ಈ ಮನ್ವಂತರಕ್ಕೆ, ನಾವಿರುವ ಮನ್ವಂತರಕ್ಕೆ ವೈವಸ್ವತ ಮನ್ವಂತರ ಎಂದು ಹೆಸರು. ಈಗ ಈ ವೈವಸ್ವತ ಮನುವಿನ ಮಗನು, ಅಂದರೆ ಶ್ರಾದ್ದೇವನ ಮಗನು, ಇಕ್ಷ್ವಾಕು ಮಹಾರಾಜನು. ಈ ಇಕ್ಷ್ವಾಕು ಮಹಾರಾಜನ ಮಗನೇ ಮಹಾರಾಜ ನಿಮಿ, ನಿಮಿ ಚಕ್ರವರ್ತಿ. ಶ್ರೀಕೃಷ್ಣನ ಪರಮ ಭಕ್ತನಾದ ಈ ನಿಮಿ ಚಕ್ರವರ್ತಿಯ ಚರಿತ್ರೆಯನ್ನು ಈ ಉಪನ್ಯಾಸದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಮಹಾರಾಜ ನಿಮಿಯು ಒಂದು ಬಾರಿ ಸತ್ರಯಜ್ಞವನ್ನು ಮಾಡಲು ನಿರ್ಧರಿಸುತ್ತಾನೆ. ಯಜ್ಞಾಚರಣೆಗಳನ್ನು ಮಾಡುವ ಉದ್ದೇಶವು ಭಗವಂತನಾದ ವಿಷ್ಣುವನ್ನು ತೃಪ್ತಿಪಡಿಸುವುದು. ಇದೇ ಯಜ್ಞಗಳ ಉದ್ದೇಶ. ಈ ಕಲಿಯುಗದಲ್ಲಿ ನಾವು ಭಗವಂತನನ್ನು ತೃಪ್ತಿಪಡಿಸಬೇಕಾದರೆ ಸಂಕೀರ್ತನಾ ಯಜ್ಞವನ್ನು ಮಾಡಬೇಕು. ಬೇರೆ ಯಾವ ಯಜ್ಞಗಳು ಈ ಕಲಿಯುಗದಲ್ಲಿ ಆಚರಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಬುದ್ಧಿವಂತರು ಈ ಕಲಿಯುಗದಲ್ಲಿ ಸುಲಭವಾದ ಈ ಸಂಕೀರ್ತನಾ ಯಜ್ಞವನ್ನು ಆಚರಿಸುತ್ತಾರೆ. ಇದನ್ನು ಶ್ರೀಮದ್ ಭಾಗವತದಲ್ಲೇ ಹೇಳಿದೆ, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಹಿ ಸಂಕೀರ್ತನ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಈ ಕಲಿಯುಗದಲ್ಲಿ ಬುದ್ಧಿವಂತರು ತನ್ನ ಸಂಗಾತಿಗಳೊಡನೆ ಕೂಡಿರುವ ಭಗವಂತನನ್ನು, ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸಂಕೀರ್ತನಾ ಯಜ್ಞವನ್ನು ಮಾಡಿ ಪೂಜಿಸುತ್ತಾರೆ. ಈ ರೀತಿಯಲ್ಲಿ ಹೇಳಿದೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸಿರುವ ಇತರ ಯಜ್ಞಗಳನ್ನು ಈ ಕಲಿಯುಗದಲ್ಲಿ ಮಾಡುವುದು ಸುಲಭವಲ್ಲ. ಆದ್ದರಿಂದಲೇ ಕಲಿಸಂತರಣ ಉಪನಿಷತ್ತಿನಲ್ಲಿ ಕೂಡ ಹೀಗೆ ಹೇಳಿದೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಂನಾಂ ಕಲಿ ಕಲ್ಮಷ ನಾಶನಂ ನಾತಃ ಪರತರೋಪಾಯಃ ಸರ್ವವೇದೇಶು ದೃಶ್ಯತೆ. ಈ 16 ಪದಗಳು ಕೂಡಿರುವ ಈ ಹರೇ ಕೃಷ್ಣ ಮಹಾಮಂತ್ರವು ಕಲಿಯುಗದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡುತ್ತವೆ. ವೇದಗಳಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಿದರೂ ಈ ಹರೇ ಕೃಷ್ಣ ಮಹಾಮಂತ್ರಕ್ಕಿಂತ ಮತ್ತೊಂದು ಉಪಾಯವೇ ಇಲ್ಲ. ನಾತಃ ಪರತರೋಪಾಯ, ಮತ್ತೊಂದು ಮಾರ್ಗವೇ ಇಲ್ಲ, ಉಪಾಯವೇ ಇಲ್ಲ. ಆದ್ದರಿಂದ ಈ ಕಲಿಯುಗದಲ್ಲಿ ನಾವು ಈ ಸಂಕೀರ್ತನಾ ಯಜ್ಞವನ್ನು ತಪ್ಪದೇ ಆಚರಿಸಬೇಕು. ಪ್ರತಿಯೊಂದು ಅವಕಾಶದಲ್ಲಿಯೂ ನಾವು ಆ ಭಗವಂತನ ನಾಮಗಳನ್ನು ಉಚ್ಚರಿಸುತ್ತಾ ಇರಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇರಬೇಕು. ಆಗಲೇ ನಾವು ಈ ಭೌತಿಕ ಪ್ರಪಂಚದಿಂದ ಪಾರಾಗಲು ಸಾಧ್ಯ. ಆದರೆ ನಿಮಿ ಮಹಾರಾಜನು ಹಿಂದಿನ ಯುಗಗಳಲ್ಲಿ ಇದ್ದ ಕಾರಣದಿಂದ ಇತರ ಯಜ್ಞವನ್ನು ಆಚರಿಸಲು ಸಾಧ್ಯವಾಗಿತ್ತು. ಅಂದರೆ ವಿಷ್ಣುವನ್ನು ತೃಪ್ತಿಪಡಿಸಲು ಸತ್ವಯಜ್ಞವನ್ನು ಮಾಡಲು ಇಚ್ಛಿಸಿದನು. ಆಗ ವಸಿಷ್ಠ ಋಷಿಗಳನ್ನು ಯಜ್ಞದ ಹೋತಾ ಪದವಿಯನ್ನು ವಹಿಸಲು ಕೇಳಿಕೊಳ್ಳುತ್ತಾನೆ. ಒಂದು ಯಜ್ಞವನ್ನು ಆಚರಿಸಬೇಕಾದರೆ 4 ಬಲಬ್ರಾಹ್ಮಣರು ಬೇಕೇ ಬೇಕು. ಒಂದು ಯಜ್ಞದಲ್ಲಿ 4 ಸ್ಥಾನಗಳಿರುತ್ತವೆ, ಹೋತ, ಉದ್ಘಾತ, ಅಧ್ವರ್ಯು ಹಾಗೂ ಬ್ರಹ್ಮ. ಈ 4 ಸ್ಥಾನಗಳನ್ನು ವಹಿಸಲು ಯಾರಾದರೂ ಬೇಕೇ ಬೇಕು ಒಂದು ಯಜ್ಞವನ್ನು ಮಾಡಬೇಕೆಂದರೆ. ಹೋತ ಎಂಬುವ ಸ್ಥಾನವನ್ನು ಪಡೆದ ಬ್ರಾಹ್ಮಣನು ಯಜ್ಞದಲ್ಲಿ ವಸ್ತುಗಳನ್ನು ಅರ್ಪಿಸುತ್ತಾನೆ. ಉದ್ಘಾತ ಸ್ಥಾನವನ್ನು ಪಡೆದವನು ಮಂತ್ರೋಚ್ಚಾರಣೆಗಳನ್ನು ಮಾಡುತ್ತಾನೆ. ಅಧ್ವರ್ಯು ಸ್ಥಾನವನ್ನು ವಹಿಸಿದ ಬ್ರಾಹ್ಮಣನು ಯಜ್ಞದಲ್ಲಿ ಅಗ್ನಿಯನ್ನು ಉರಿಸುತ್ತಾನೆ. ಯಾವ ಒಂದು ಬೇರೆ ಬೆಂಕಿಯ ಸಹಾಯವಿಲ್ಲದೆ ಅಗ್ನಿಯನ್ನು ಉರಿಸುತ್ತಾನೆ. ನಂತರ ಬ್ರಹ್ಮ ಸ್ಥಾನವನ್ನು ಪಡೆದ ಬ್ರಾಹ್ಮಣನು ಅಧ್ಯಕ್ಷತೆಯನ್ನು ವಹಿಸುತ್ತಾನೆ. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆಯೇ ಎಂದು ನೋಡಿಕೊಳ್ಳುತ್ತಾನೆ. ಈ 4 ಸ್ಥಾನಗಳಿಂದ ಒಂದು ಯಜ್ಞವನ್ನು ಆಚರಿಸಲಾಗುತ್ತದೆ. ನಿಮಿ ಚಕ್ರವರ್ತಿಯು ತನ್ನ ಸತ್ರಯಾಗಕ್ಕೆ ವಸಿಷ್ಠ ಋಷಿಗಳನ್ನು ಒಂದು ಸ್ಥಾನವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ವಸಿಷ್ಠ ಋಷಿಗಳು ಹೇಳುತ್ತಾರೆ, ದೇವತೆಗಳ ರಾಜನಾದ ಇಂದ್ರನು ಒಂದು ಯಜ್ಞವನ್ನು ಮಾಡುತ್ತಾನೆ. ನಾನು ಅವನ ಯಜ್ಞದಲ್ಲಿ ಒಂದು ಸ್ಥಾನವನ್ನು ವಹಿಸಿದ್ದೇನೆ. ಆದ್ದರಿಂದ ಆ ಯಜ್ಞವನ್ನು ಮುಗಿಸಿದ ನಂತರ ನಾನು ನಿನ್ನ ಯಜ್ಞವನ್ನು ಬಂದು ಮಾಡುತ್ತೇನೆ. ಆದ್ದರಿಂದ ದಯವಿಟ್ಟು ನಾನು ಆ ಇಂದ್ರನ ಯಜ್ಞವನ್ನು ಮುಗಿಸಿಕೊಂಡು ಬರುವವರೆಗೂ ನೀನು ಕಾಯಿ. ಆಗ ನಿಮಿ ಮಹಾರಾಜನಿಗೆ ಏನು ಹೇಳಬೇಕೆಂದು ಗೊತ್ತಿಲ್ಲದೆ ಸುಮ್ಮನೆ ಇರುತ್ತಾನೆ. ವಸಿಷ್ಠನು ಹೊರಟು ಹೋಗುತ್ತಾನೆ. ಇಂದ್ರನ ಯಜ್ಞವನ್ನು ನಡೆಸಲು ಹೊರಟು ಹೋಗುತ್ತಾನೆ ವಸಿಷ್ಠನು. ಮಹಾರಾಜ ನಿಮಿಯು ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದ ಆತ್ಮ. ಈಗ ಅವನು ಯೋಚಿಸಿದನು, ಈ ಮನುಷ್ಯ ಜನ್ಮವು ತುಂಬಾ ದುರ್ಲಭವಾದದ್ದು. ಒಂದು ಕ್ಷಣವು ಇದ್ದಂತೆ ಮತ್ತೊಂದು ಕ್ಷಣವು ಈ ಜೀವನವು ಇರುವುದೇ ಇಲ್ಲ. ಆದ್ದರಿಂದ ನಾನು ವಸಿಷ್ಠರಿಗಾಗಿ ಕಾಯುವ ಬದಲು ಬೇರೆ ಬ್ರಾಹ್ಮಣರ ಸಹಾಯವನ್ನು ಪಡೆದು ಯಾಗವನ್ನು ಮುಗಿಸಿಬಿಡುತ್ತೇನೆ ಎಂದು ನಿರ್ಧರಿಸುತ್ತಾನೆ. ನೋಡಿ, ನಿಮಿಯು ಒಬ್ಬ ರಾಜನು. ಅವನು ಸ್ವಲ್ಪ ಕಾಲವು ವಸಿಷ್ಠರಿಗಾಗಿ ಕಾಯ್ದಿದ್ದರೆ ನಷ್ಟವೇನೂ ಇಲ್ಲ. ಆದರೂ ಈ ಮನುಷ್ಯ ಜನ್ಮದ ಒಂದು ಪರಿಸ್ಥಿತಿಯನ್ನು ಪರಿಗಣಿಸಿ, ಇಂದು ಇದ್ದೇನೆ ನಾಳೆ ಬದುಕಿರುತ್ತೇನೋ ಇಲ್ಲವೋ, ನನಗೆ ವಿಷ್ಣುವನ್ನು ತೃಪ್ತಿಪಡಿಸಲು ಈಗ ಅವಕಾಶ ಸಿಕ್ಕಿದೆ, ನಾಳೆ ಸಿಗುತ್ತದೋ ಇಲ್ಲವೋ, ಆದ್ದರಿಂದ ನಾನು ಈಗಲೇ ಯಜ್ಞಾಚರಣೆಯನ್ನು ಮುಗಿಸುತ್ತೇನೆ ಎಂದು ಯೋಚಿಸುತ್ತಾನೆ. ನೋಡಿ, ಒಬ್ಬ ರಾಜನು ಈ ರೀತಿಯಲ್ಲಿ ಯೋಚಿಸಬೇಕಾದರೆ ಎಲ್ಲ ಧನ ಸಂಪತ್ತುಗಳಿರುವ, ಆಸ್ತಿ ಅಂತಸ್ತುಗಳಿರುವ, ಐಶ್ವರ್ಯ ಸೌಭಾಗ್ಯಗಳಿರುವ, ಕೋಟಿ ಲೆಕ್ಕ ಸೇವಕರನ್ನು ಹೊಂದಿರುವ ರಾಜನೇ ಈ ರೀತಿಯಲ್ಲಿ ಯೋಚಿಸಬೇಕಾದರೆ ನಾವು ಇನ್ನು ಎಷ್ಟು ಯೋಚಿಸಬೇಕು? ನೀವೇ ಯೋಚಿಸಿ ನೋಡಿ. ಎಷ್ಟೊಂದು ಮಂದಿ ಹೇಳುತ್ತಾರೆ, ಈಗ ನಾನು ಏಕೆ ಜಪ ಮಾಡಬೇಕು, ಏಕೆ ಭಕ್ತಿಯನ್ನು ಈ ವಯಸ್ಸಿನಲ್ಲಿ ಆಚರಿಸಬೇಕು, ಏಕೆ ಈ ವಯಸ್ಸಿನಲ್ಲಿ ನಾನು ರಾಮಕೃಷ್ಣ ಎಂದು ಹೇಳುತ್ತಾ ಇರಬೇಕು, ಈ ರೀತಿಯಲ್ಲಿ ಭಕ್ತಿ ಸೇವೆಯನ್ನು ತಿರಸ್ಕರಿಸುತ್ತಾರೆ. ಬಾಳನ್ನು ಲೈಫನ್ನು ಎಂಜಾಯ್ ಮಾಡೋಣ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ನಿಮಿ ಚಕ್ರವರ್ತಿಯನ್ನು ನೋಡಿ, ನಾವು ನಿಮಿ ಚಕ್ರವರ್ತಿಯಿಂದ ಬುದ್ಧಿಯನ್ನು ಪಡೆಯಬೇಕು, ಬುದ್ಧಿವಂತರಾಗಬೇಕು. ಅವಕಾಶ ಸಿಕ್ಕಿದರೆ ಸಾಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಎಂದು ಯೋಚಿಸುತ್ತಿದ್ದಾನೆ ಇಲ್ಲಿ ನಿಮಿಯು. ವಸಿಷ್ಠನು ಹಿಂದಿರುಗಿ ಬರುವವರೆಗೂ ಕೂಡ ಕಾಯುವುದು ಬೇಡ ಎಂದು ತಕ್ಷಣವೇ ಯಜ್ಞವನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ. ಇದೇ ರೀತಿಯಲ್ಲಿ ಇಂದಿಗೆ ನಮ್ಮ ಕೈ, ಕಿವಿ, ಕಾಲು, ಕಣ್ಣು ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತಿವೆ ಎಂದರೆ ಆ ಭಗವಂತನ ಸೇವೆಯಲ್ಲಿ ತಕ್ಷಣವೇ ತೊಡಗುತ್ತಾ ಇರಬೇಕು, ಕಾಯಬಾರದು. ನಾವು ಇನ್ನು ಸ್ವಲ್ಪ ಕಾಲವು ಹೋಗಲಿ ಎಂದು ಕಾಯಬಾರದು. ಈಗ ಯಾರಾದರೂ ಹೇಳಬಹುದು, ನನಗೆ ಆರೋಗ್ಯವೇ ಸರಿಯಿಲ್ಲ ಪ್ರಭುಗಳೇ, ನಾನು ಹೇಗೆ ಭಗವಂತನಿಗೆ ಸೇವೆ ಮಾಡುವುದು? ಈ ರೀತಿಯಲ್ಲಿ ಯಾರಾದರೂ ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ, ಈ ಭಗವಂತನ ಭಕ್ತಿ ಸೇವೆ ಎಂಬುದು ತುಂಬಾ ತುಂಬಾ ಸುಲಭವಾದದ್ದು. ಆಚಾರ್ಯರು ನಮಗೆ ತುಂಬಾ ಸುಲಭವಾದ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದಾರೆ. ನನ್ನ ಕೈ ಸರಿಯಿಲ್ಲ, ಕಾಲು ಒಡೆದು ಹೋಗಿದೆ, ಆರೋಗ್ಯ ಸರಿಯಿಲ್ಲ ಎಂಬುವಂತಹ ಜೀವಿಗಳಿಗೆ ಕೂಡ ಭಗವಂತನು ಅವನ ಭಕ್ತರು ಭಕ್ತಿ ಸೇವೆಯನ್ನು ಮಾಡಲು ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ಯಾರಿಗಾದರೂ ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ ಎಂದರೆ ಅವರು ಕುಳಿತುಕೊಂಡ ಜಾಗದಿಂದಲೇ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಸಾಕು, ಅವರು ಪರಿಪೂರ್ಣತೆಯನ್ನು ತುಂಬಾ ಸುಲಭವಾಗಿ ಹೊಂದಬಹುದು, ಮನುಷ್ಯನ ಗುರಿಯನ್ನು ತುಂಬಾ ಸುಲಭವಾಗಿ ಮುಟ್ಟಬಹುದು. ಜಪ ಮಾಡುವುದು ಕೂಡ ಭಗವಂತನಿಗೆ ಭಕ್ತಿ ಸೇವೆಯನ್ನು ಮಾಡಿದಂತೆ ಆಗುತ್ತದೆ. ಇದು ಭಗವಂತನು ಕರುಣೆಯಿಂದ ನೀಡಿದ ಭಕ್ತಿ ಸೇವೆಯ ವಿಧಾನ. ಜೀವಾತ್ಮಂದಿರು ಭಕ್ತಿ ಸೇವೆಯನ್ನು ಆಚರಿಸುವುದಕ್ಕಾಗಿ ಭಗವಂತನು ಒಂದು ಕರುಣೆಯಿಂದ ನೀಡಿದ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರದ ಜಪ. ಕಣ್ಣಿಲ್ಲದೇನೆ ಬಿಲ್ವಮಂಗಲ ಠಾಕೂರರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದರು, ಕೃಷ್ಣನನ್ನು ತೃಪ್ತಿಪಡಿಸಿದರು, ಕೃಷ್ಣನೇ ತನಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುತ್ತಿದ್ದರು. ನೋಡಿ, ಬಿಲ್ವಮಂಗಲ ಠಾಕೂರರಿಗೆ ಕಣ್ಣಿಲ್ಲ, ಆದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ತೊಡಗಿ ಭಗವಂತನು ಪ್ರತ್ಯಕ್ಷವಾದಾಗ ಬಿಲ್ವಮಂಗಲ ಠಾಕೂರರಿಗೆ ಕಣ್ಣು ಕಾಣುತ್ತಿತ್ತು. ಇದು ಭಗವಂತನಿಗೆ ಇರುವ ಶಕ್ತಿ ಮತ್ತು ಭಗವಂತನ ಭಕ್ತರಿಗೆ ಇರುವ ಶಕ್ತಿ. ಆದ್ದರಿಂದ ನನಗೆ ಆರೋಗ್ಯವಿಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಈ ರೀತಿಯಲ್ಲೆಲ್ಲ ಯೋಚಿಸದೆ ಒಂದು ಅಂಗದಿಂದ ಭಗವಂತನಿಗೆ ಸೇವೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಮತ್ತೊಂದು ಅಂಗದಿಂದ ಸೇವೆ ಮಾಡಬೇಕು. ಕೈ ಇಲ್ಲ ಅಂದರೆ ನಾಲಿಗೆಯಿಂದ ಜಪ ಮಾಡಬೇಕು. ಮೂಕನಾಗಿದ್ದರೆ ಭಗವಂತನ ದರ್ಶನವನ್ನು, ಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು. ಶ್ರೀಕೃಷ್ಣನ ಚರಣ ಕಮಲಗಳನ್ನು ಸದಾ ಯೋಚಿಸುತ್ತಾ ಇರಬೇಕು. ಈ ರೀತಿಯಲ್ಲಿ ಭಗವಂತನಿಗೆ ಸೇವೆ ಹೇಗೆ ಬೇಕಾದರೂ ಮಾಡಬಹುದು. ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳದೆ ಅವಕಾಶವು ಇದ್ದ ಪ್ರತಿ ಕ್ಷಣದಲ್ಲಿಯೋ ನಾಳೆ ಮಾಡುತ್ತೇನೆ ಎಂದು ಹೇಳದೆ ತಕ್ಷಣವೇ ಭಗವಂತನಿಗೆ ಸೇವೆ ಮಾಡಬೇಕು. ನಿಮಿ ಚಕ್ರವರ್ತಿಯಂತೆ ಭಗವಂತನನ್ನು ತೃಪ್ತಿಪಡಿಸಲು ಯಾವ ಒಂದು ಪರಿಸ್ಥಿತಿಗೂ ಕಾಯಬಾರದು, ಭಗವಂತನ ಸೇವೆಯಲ್ಲಿ ತಕ್ಷಣವೇ ತೊಡಗಬೇಕು. ಈಗ ನಿಮಿ ಚಕ್ರವರ್ತಿಯು ಯಜ್ಞವನ್ನು ಮಾಡುತ್ತಿರಬೇಕಾದರೆ ವಸಿಷ್ಠನು ಆ ಇಂದ್ರನ ಯಜ್ಞವನ್ನು ಮುಗಿಸಿ ನಿಮಿಯ ಬಳಿ ಬರುತ್ತಾನೆ, ಆ ಜಾಗಕ್ಕೆ ಬಂದು ಬಿಡುತ್ತಾನೆ. ಇದನ್ನು ಕಂಡ ವಸಿಷ್ಠನಿಗೆ ತುಂಬಾ ಸಿಟ್ಟು ಬರುತ್ತದೆ. ನಾನು ಬರುವವರೆಗೆ ತಾಳು ಎಂದು ಹೇಳಿದರೂ ಕೂಡ ಇವನು ಕಾಯಲಿಲ್ಲ. ಈ ರೀತಿಯಲ್ಲಿ ಯೋಚಿಸಿ ನಿಮಿರಾಜನಿಗೆ ಶಾಪವನ್ನು ಹಾಕುತ್ತಾನೆ. ತಾನೇ ಬುದ್ಧಿವಂತ ಎಂದು ತಿಳಿದುಕೊಳ್ಳುತ್ತಿರುವ ಈ ನಿಮಿಯು ನಾಶವಾಗಲಿ, ಈ ರೀತಿಯಲ್ಲಿ ಶಾಪ ಹಾಕುತ್ತಾನೆ ವಸಿಷ್ಠ. ಪಾಪ, ಏನು ತಪ್ಪನ್ನು ಅರಿಯದವನು ನಿಮಿ. ನಿಮಿಯೋ ಯಜ್ಞವನ್ನು ಆಚರಿಸಿದನು ಅಷ್ಟೇ. ಆದ್ದರಿಂದ ಅಷ್ಟೊಂದು ದೊಡ್ಡ ಶಾಪವನ್ನು ಹಾಕುವ ಅವಶ್ಯಕತೆಯೇ ಇರಲಿಲ್ಲ ವಸಿಷ್ಠನಿಗೆ. ಈ ವಸಿಷ್ಠನ ಶಾಪವನ್ನು ಕೇಳಿದ ನಿಮಿರಾಜನು ದುಃಖಪಟ್ಟು ವಸಿಷ್ಠನಿಗೆ ತಿರುಗಿ ಶಾಪ ಹಾಕುತ್ತಾನೆ. ಇಂದ್ರನಿಂದ ಕೊಡುಗೆಗಳನ್ನು ಪಡೆಯಲು, ಹಣವನ್ನು ಪಡೆಯಲು ನಿನ್ನ ಧರ್ಮಾಚರಣೆಗಳನ್ನು ಬಿಟ್ಟೆ, ಆದ್ದರಿಂದ ನಿನ್ನ ದೇಹವು ಕೂಡ ನಾಶವಾಗಲಿ ಎಂದು ಶಾಪ ಹಾಕುತ್ತಾನೆ. ಶಾಪ ಹಾಕಿ ತನ್ನ ದೇಹವನ್ನು ಬಿಡುತ್ತಾನೆ ಮಹಾರಾಜ ನಿಮಿ. ವಸಿಷ್ಠನು ಕೂಡ ತನ್ನ ದೇಹವನ್ನು ಬಿಡುತ್ತಾನೆ. ಒಂದು ಬಾರಿ ಮಿತ್ರ ಹಾಗೂ ವರುಣ ಇಬ್ಬರು ಊರ್ವಶಿಯನ್ನು ನೋಡುತ್ತಾರೆ. ಆಗ ತಮ್ಮ ಕಾಮವನ್ನು ತಡೆಯಲು ಸಾಧ್ಯವಿಲ್ಲದೆ ತಮ್ಮ ವೀರ್ಯವನ್ನು ಆಚೆ ಬಿಡುತ್ತಾರೆ. ಆ ವೀರ್ಯವನ್ನು ಒಂದು ಮಡಿಕೆಯಲ್ಲಿ ಇಡಲಾಗುತ್ತದೆ. ಆದ್ದರಿಂದ ಮತ್ತೆ ವಸಿಷ್ಠನು ಹುಟ್ಟುತ್ತಾನೆ. ಮತ್ತೊಂದು ಕಡೆ ನಿಮಿ ಮಹಾರಾಜನು ಪ್ರಾರಂಭಿಸಿದ ಯಜ್ಞವನ್ನು ಋಷಿಗಳು ಯಶಸ್ವಿಯಾಗಿ ಮುಗಿಸುತ್ತಾರೆ. ಆಗ ದೇವತೆಗಳಿಗೆ ತುಂಬ ಸಂತೋಷವಾಗಿ ಯಜ್ಞ ಸ್ಥಳದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಆಗ ಋಷಿಗಳು ಬ್ರಾಹ್ಮಣರು ಕೇಳುತ್ತಾರೆ, ದೇವತೆಗಳೇ, ನಿಮಗೆ ಈ ಯಜ್ಞದಿಂದ ನಿಜವಾಗಿ ಸಂತೋಷವಾಗಿದ್ದರೆ ದಯವಿಟ್ಟು ನಿಮಿ ಮಹಾರಾಜನನ್ನು, ನಮ್ಮ ರಾಜನನ್ನು ಮತ್ತೆ ಬದುಕಿಸಿ ಎಂದು ಬೇಡುತ್ತಾರೆ. ನಿಮಿ ಮಹಾರಾಜನು ಮರಣಿಸಿದ ನಂತರ ಅವನ ದೇಹವನ್ನು ಸುವಾಸನೆಯ ವಸ್ತುಗಳ ಮೂಲಕ ಮೂಲಿಕೆಗಳ ಸಹಾಯದಿಂದ ಕಾಪಾಡಿ ಇಟ್ಟಿರುತ್ತಾರೆ ಋಷಿಗಳು. ಈಗ ದೇವತೆಗಳ ಬಳಿ ನಿಮಿಯನ್ನು ಮತ್ತೆ ಬದುಕಿಸಬೇಕು, ಅವನಿಗೆ ಮತ್ತೆ ಜೀವವನ್ನು ಕೊಡಬೇಕು ಎಂದು ಬೇಡುತ್ತಾರೆ. ಆಗ ದೇವತೆಗಳು ಇದಕ್ಕೆ ಅಂಗೀಕರಿಸುತ್ತಾರೆ, ಒಪ್ಪುತ್ತಾರೆ. ನೋಡಿ, ದೇವತೆಗಳು ಬರೀ ಸುಖಗಳನ್ನು ಮಾತ್ರ ಅನುಭವಿಸುವವರಲ್ಲ, ಅವರು ಮಹತ್ಕಾರ್ಯಗಳನ್ನು ಕೂಡ ಮಾಡುತ್ತಾರೆ. ಅವರು ಮನುಷ್ಯನಿಗಿಂತ ಅನೇಕ ಬಾರಿ ಉನ್ನತ ಸ್ಥಾನದಲ್ಲಿರುವವರು. ಆದ್ದರಿಂದಲೇ ಋಷಿಗಳು ಬ್ರಾಹ್ಮಣರು ಅಷ್ಟೊಂದು ಶಕ್ತಿಯುತವಾದರೂ ದೇವತೆಗಳ ಸಹಾಯವನ್ನು ನಿಮಿಚಕ್ರವರ್ತಿಯನ್ನು ಕಾಪಾಡಲು ಕೇಳುತ್ತಾರೆ. ದೇವಲೋಕಗಳಲ್ಲಿ ದೇವತೆಗಳು ಬರೀ ಸುಖವನ್ನು ಮಾತ್ರ ಅನುಭವಿಸುತ್ತಾ ಕುಳಿತುಕೊಂಡಿರುತ್ತಾರೆ ಎಂದು ತಿಳಿಯಬೇಡಿ. ದೇವತೆಗಳು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾರೆ, ಅನೇಕ ಅಪಾಯಗಳನ್ನು ಸಂಧಿಸುತ್ತಾ ಇರುತ್ತಾರೆ, ಅನೇಕ ಕಷ್ಟಗಳನ್ನು ಎಷ್ಟೊಂದು ಬಾರಿ ಎದುರಿಸುತ್ತಾ ಇರುತ್ತಾರೆ. ಈಗ ಇಲ್ಲಿ ನಾವು ನೋಡಬಹುದು, ದೇವತೆಗಳಿಗೆ ಮರಣಿಸಿದ ಒಂದು ದೇಹದೊಳಕ್ಕೆ ಮತ್ತೆ ಆತ್ಮವನ್ನೇ ತರುವಷ್ಟು ಶಕ್ತಿ ಇರುತ್ತದೆ. ಇದೇ ರೀತಿಯಲ್ಲಿ ನಾವು ಸತ್ಯವಾನ್ ಹಾಗೂ ಸಾವಿತ್ರಿಯ ಚರಿತ್ರೆಯಲ್ಲಿ ಕೂಡ ನೋಡಬಹುದು. ಸತ್ಯವಾನ್ ಮರಣಿಸುತ್ತಾನೆ, ಯಮರಾಜನು ಆತ್ಮನನ್ನು ಎತ್ತಿಕೊಂಡು ಹೋಗುತ್ತಿರುತ್ತಾನೆ. ಆಗ ಸಾವಿತ್ರಿಯು ಸತ್ಯವಾನನ ಹೆಂಡತಿಯು ಮತ್ತೆ ಕಾಪಾಡುತ್ತಾಳೆ. ಯಮರಾಜನನ್ನು ಬೇಡಿ ಮತ್ತೆ ತನ್ನ ಗಂಡನ ದೇಹದಲ್ಲಿ ಆತ್ಮನನ್ನು ಬರುವಂತೆ ಮಾಡುತ್ತಾಳೆ, ಮರಣಿಸಿದವನನ್ನು ಮತ್ತೆ ಕಾಪಾಡುತ್ತಾಳೆ. ಇದು ದೇವತೆಗಳಿಗೆ ಇರುವ ಶಕ್ತಿ. ಈಗ ಇಲ್ಲಿ ದೇವತೆಗಳು ನಿಮಗೆ ಮತ್ತೆ ಪ್ರಾಣ ಕೊಡಲು ಒಪ್ಪುತ್ತಾರೆ. ಆದರೆ ಇಲ್ಲಿ ವಿಷಯವೇನೆಂದರೆ ನಿಮಿಯು ಮತ್ತೆ ದೇಹವನ್ನು ಪ್ರವೇಶಿಸಲು ಇಚ್ಛಿಸುವುದಿಲ್ಲ. ನಿಮಿ ಮಹಾರಾಜನು ಹೇಳುತ್ತಾನೆ, ದೇಹಂ ನಾವರು ರುತ್ಸೇಹಂ ದುಃಖ ಶೋಕ ಭಯಾವಹಂ ಸರ್ವತ್ರಾಸ್ಯ ಯಥೋ ಮೃತ್ಯರ್ ಮತ್ಸ್ಯಾನಾಂ ಉದಕೇ ಯತ. ನಾನು ಮತ್ತೆ ಭೌತಿಕ ದೇಹವನ್ನು ಅಂಗೀಕರಿಸಲು ಇಚ್ಛಿಸುವುದಿಲ್ಲ, ಏಕೆಂದರೆ ಈ ಭೌತಿಕ ದೇಹವು ದುಃಖ ಶೋಕ ಭಯಾವಹಂ ಬರೀ ದುಃಖಗಳಿಂದ, ನೋವುಗಳಿಂದ ಹಾಗೂ ಭಯಗಳಿಂದ ಕೂಡಿರುವಂತಹದು. ಎಲ್ಲೇ ಆಗಲಿ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೇ ಆಗಲಿ ಇದೇ ಅವಸ್ಥೆ. ಹೇಗೆ ನೀರಿನಲ್ಲಿ ಇರುವಂತಹ ಒಂದು ಮೀನು ಪ್ರತಿ ಕ್ಷಣವೂ ಮರಣಕ್ಕೆ ಹೆದರುತ್ತಾ ಜೀವಿಸುತ್ತದೋ, ಅದೇ ರೀತಿಯಲ್ಲಿ ಮರಣಕ್ಕೆ ಹೆದರುತ್ತಾ ಈ ಭೌತಿಕ ಸೃಷ್ಟಿಯಲ್ಲಿ ಜೀವಿಸಬೇಕು. ಮತ್ಸ್ಯಾನ ಮುದಕೆ ಯತ, ಒಂದು ನೀರಿನ ಮತ್ಸ್ಯದಂತೆ ಹೆದರುತ್ತಾ ಜೀವಿಸಬೇಕು. ಈ ರೀತಿಯಲ್ಲಿ ಹೇಳಿ ನಿಮಿ ಮಹಾರಾಜನು ತನ್ನ ದೇಹವನ್ನು ಪ್ರವೇಶಿಸಲು ಇಚ್ಛಿಸುವುದಿಲ್ಲ. ನೋಡಿ, ಭಗವಂತನ ಭಕ್ತನಾಗದೆ ಯಾರೇ ಆಗಲಿ ಜನ್ಮ ಮೃತ್ಯು ಜರಾ ವ್ಯಾಧಿಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹರಿಂ ವಿನಾ ನೈವ ಶ್ರುತಿಂ ತರಂತಿ. ಒಬ್ಬನು ಹರಿಯ ಭಕ್ತನಾಗದೆ ಜನನ ಮರಣದ ಚಕ್ರವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ, ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಯಾರು ಶ್ರೀಕೃಷ್ಣನ ಚರಣ ಕಮಲಗಳ ಆಶ್ರಯವನ್ನು ಪಡೆಯುವುದಿಲ್ಲವೋ ಅವನು ಖಂಡಿತವಾಗಿಯೂ ಈ ಭೌತಿಕ ಸೃಷ್ಟಿಯಲ್ಲಿ ಜನನ ಮರಣದ ಚಕ್ರವನ್ನು ಅನುಭವಿಸುತ್ತಲೇ ಇರಬೇಕು. ಇದೇ ನಿಯಮ. ಇಲ್ಲಿ ಮತ್ತೊಂದು ಆಶ್ಚರ್ಯಕರವಾದ ವಿಷಯವೇನೆಂದರೆ, ನಿಮಿ ಮಹಾರಾಜನಿಗೆ ತನ್ನ ದೇಹವನ್ನು ಮತ್ತೆ ಕೊಟ್ಟರೂ ಬೇಡ ಎಂದು ಹೇಳುತ್ತಾನೆ. ನೋಡಿ, ನಿಮಿಯೋ ಒಬ್ಬ ರಾಜನು, ಅವನ ಆಸ್ತಿ ಐಶ್ವರ್ಯಗಳು, ಅವನ ಸೈನಿಕರು ಹಾಗೂ ಸೌಭಾಗ್ಯಗಳು ಎಲ್ಲರಿಗೂ ಸಿಗುವುದಿಲ್ಲ. ಭೌತಿಕವಾಗಿ ಪರಿಗಣಿಸಿದರೆ ಅವನು ತುಂಬ ಅದೃಷ್ಟವಂತನು. ಆದರೂ ಮತ್ತೆ ಅಂತಹ ರಾಜ್ಯವು, ಸೌಭಾಗ್ಯಗಳು ಅವನನ್ನು ಆಕರ್ಷಿಸುತ್ತಿಲ್ಲ. ಪ್ರತಿಯೊಬ್ಬ ಆತ್ಮನೂ ತನ್ನ ಕುಟುಂಬದ ಮೇಲೆ, ತನ್ನ ಆಸ್ತಿ ಅಂತಸ್ತುಗಳ ಮೇಲೆ ಎಷ್ಟು ಪ್ರಾಣವನ್ನಿಟ್ಟುಕೊಂಡಿರುತ್ತಾನೆ ಅಂದರೆ, ಮರಣದ ಸಮಯದಲ್ಲಿ ಯಮದೂತರು ಜೋರಾಗಿ ಎಳೆಯಲು ಪ್ರಯತ್ನಿಸುತ್ತಾರೆ. ಅಂದರೆ ದೇಹದಿಂದ ಆತ್ಮವನ್ನು ತುಂಬ ಜೋರಾಗಿ ಎಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಆತ್ಮನೋ ಅವನ ದೇಹವನ್ನು ಬಿಡುವುದಕ್ಕೆ ಆಸೆಯೇ ಇರುವುದಿಲ್ಲ, ಇಚ್ಛಿಸುವುದೇ ಇಲ್ಲ. ನೋಡಿ, 80, 90, 100 ವಯಸ್ಸಾದರೂ ಸರಿ, ದೇಹವನ್ನು ಬಿಡಲು ಇಚ್ಛಿಸುವುದಿಲ್ಲ. ತನ್ನ ಕುಟುಂಬದ ಮೇಲೆ ಮೋಹವು ಹೋಗುವುದೇ ಇಲ್ಲ. ಮರಣಿಸಿದ ಸತ್ಯವಾನನನ್ನು ಮತ್ತೆ ಬದುಕಿಸಿದಳು ಸಾವಿತ್ರಿ. ಇದು ನಮಗೆ ಆಶ್ಚರ್ಯವಾಗಿರಬಹುದು. ಮಯದಾನವನು ಸತ್ತ ಅನೇಕ ರಾಕ್ಷಸರನ್ನು ಬದುಕಿಸಿದ ಚರಿತ್ರೆ ಇದೆ. ಆದರೆ ಇಲ್ಲಿ ನಿಮಿಯನ್ನು ನೋಡಿ, ಮನುವಿನ ಮೊಮ್ಮಗನೇ ಆದರೂ, ರಾಜನೇ ಆದರೂ ಅವನಿಗೆ ಅವನ ದೇಹವು ಬೇಕಾಗಿಲ್ಲ. ಇದು ವೈಷ್ಣವರ ಲಕ್ಷಣ. ದೇಹಕ್ಕೆ ಅಂಟಿಕೊಂಡಿರುವುದಿಲ್ಲ ವೈಷ್ಣವರು. ಕೃಷ್ಣನ ಸೇವೆಗಾಗಿ ಉಪಯೋಗಿಸುತ್ತಾರೆ ಅಷ್ಟೇ ದೇಹವನ್ನು. ಬರೀ ದೇಹವನ್ನೇ ಅಲ್ಲ, ಏನೇ ಆಗಲಿ ವೈಷ್ಣವರು ಭಗವಂತನ ಸೇವೆಗಾಗಿ ಉಪಯೋಗಿಸುತ್ತಾರೆ. ಇದು ವಾಸ್ತವತೆ. ನಂತರ ದೇವತೆಗಳು ನಿಮಿ ಮಹಾರಾಜನಿಗೆ ಅವನ ಇಚ್ಛೆಯಂತೆ ಇರಲು ಅನುಗ್ರಹಿಸುತ್ತಾರೆ. ಯಾವ ದೇಹವೂ ಇಲ್ಲದೆ ಜೀವಿಸುವಂತೆ ಅನುಗ್ರಹಿಸುತ್ತಾರೆ. ಈಗ ಇಲ್ಲಿ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಒಂದು ಆತ್ಮವನ್ನು ಎರಡು ಮುಚ್ಚಿರುತ್ತವೆ. ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಪಂಚಭೂತಗಳಿಂದ ಮಾಡಿರುವಂತಹ ಶರೀರ, ಸಬ್ಟಲ್ ಬಾಡಿ ಹಾಗೂ ಗ್ರಾಸ್ ಬಾಡಿ. ಹೇಗೆ ಒಬ್ಬನು ಮೊದಲು ಶರ್ಟ್ ಹಾಕಿಕೊಂಡು ನಂತರ ಕೋಟನ್ನು ಹಾಕಿಕೊಳ್ಳುತ್ತಾನೋ, ಅದೇ ರೀತಿಯಲ್ಲಿ ಆತ್ಮನ ಮೇಲೆ ಎರಡು ವಸ್ತ್ರಗಳಿರುತ್ತವೆ. ಮೊದಲನೆಯ ಕವರಿಂಗ್ ಸಬ್ಟಲ್ ಬಾಡಿ, ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರವು ಮನಸ್ಸು, ಬುದ್ಧಿ ಹಾಗೂ ಅಹಂಕಾರದಿಂದ ಮಾಡಲ್ಪಟ್ಟಿರುತ್ತದೆ. ಮೈಂಡ್, ಇಂಟೆಲಿಜೆನ್ಸ್ ಅಂಡ್ ಫಾಲ್ಸ್ ಈಗೋ. ನಂತರ ಆಚೆಯ ವಸ್ತ್ರ, ಎರಡನೆಯ ವಸ್ತ್ರ ಗ್ರಾಸ್ ಬಾಡಿ, ಸ್ಥೂಲ ಶರೀರ, ಪಂಚಭೂತಗಳಿಂದ ಮಾಡಲ್ಪಟ್ಟಿರುತ್ತದೆ. ಭೂಮಿ, ನೀರು, ಬೆಂಕಿ, ಗಾಳಿ ಹಾಗೂ ಆಕಾಶ, ಅರ್ಥ್, ವಾಟರ್, ಫೈರ್, ಏರ್ ಅಂಡ್ ಈಥರ್, ಈ ಐದು ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತದೆ. ಮರಣವೆಂದರೆ ಬರೀ ಮೇಲಿನ ವಸ್ತ್ರವು ನಾಶವಾಗಿ, ಅಂದರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹ ದೇಹವು ನಾಶವಾಗಿ ಸೂಕ್ಷ್ಮ ಶರೀರದ ಸಮೇತ ಮತ್ತೊಂದು ದೇಹವನ್ನು ಪ್ರವೇಶಿಸುವುದು. ಇದೇ ಮರಣ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗುವುದನ್ನೇ ಮರಣ ಎಂದು ಹೇಳುತ್ತೇವೆ. ಈಗ ಒಂದು ವೇಳೆ ಒಂದು ದೇಹವನ್ನು ಬಿಟ್ಟ ನಂತರ ಮತ್ತೊಂದು ದೇಹಕ್ಕೆ ಹೋಗದೇ ಇದ್ದರೆ ದೆವ್ವ ಎಂದು ಕರೆಯುತ್ತೇವೆ, ಗೋಸ್ಟ್, ಪ್ರೇತ. ದೆವ್ವಕ್ಕೆ ಮತ್ತೊಂದು ದೇಹ ಸಿಗುವುದಿಲ್ಲ, ಏಕೆಂದರೆ ಅದು ಒಂದ ಅಕಾಲ ಮರಣವನ್ನು ಹೊಂದಿರುತ್ತದೆ ಅಥವಾ ತುಂಬಾ ಪಾಪ ಕಾರ್ಯಗಳನ್ನು ಮಾಡಿರುತ್ತದೆ. ಉದಾಹರಣೆಗೆ, ಒಂದು ಆತ್ಮನು ಒಂದು 80 ವರ್ಷಗಳು ಜೀವಿಸುವಂತೆ ಇರುತ್ತದೆ, ಆದರೆ ಒಂದು 20 ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡರೆ, ಅಂದರೆ ಸೂಸೈಡ್ಗೆ ಆತ್ಮಹತ್ಯೆಗೆ ಎಷ್ಟೊಂದು ಕಾರಣಗಳಿರಬಹುದು. ಈಗಿನ ಕಾಲದ ಮಕ್ಕಳಿಗೆ ಲವ್ ಫೇಲ್ಯೂರ್, ಇದು ತುಂಬ ಪ್ರಖ್ಯಾತವಾದ ಸುದ್ದಿ. ಏಕೆಂದರೆ ತಂದೆ ತಾಯಿಯಂದರು ಮನೆಯಲ್ಲಿ ಅಂತಹ ವಿದ್ಯಾಭ್ಯಾಸವನ್ನೇ ನೀಡುತ್ತಾರೆ. ಇದನ್ನು ಕೇಳಲು ತುಂಬ ಕಷ್ಟವಾಗಿರಬಹುದು. ಈಗಿನ ಕಾಲದಲ್ಲಿ ಮನೆಯಲ್ಲಿ ತಂದೆ ತಾಯಿಯಂದಿರು ಚಿಕ್ಕ ವಯಸ್ಸಿನಿಂದ ಲವ್ ಸ್ಟೋರಿಗಳನ್ನು, ಅಸಹ್ಯವಾದ ನಟಿ ನಟಿಯರು ನಟಿಸುವ ಚಿತ್ರಗಳನ್ನು ಟಿವಿಯಲ್ಲಿ ನೋಡುತ್ತಾರೆ, ಮಕ್ಕಳ ಸಮೇತ ಕುಟುಂಬದ ಸಮೇತ ನೋಡುತ್ತಾರೆ. ಇದರಿಂದ ಮಕ್ಕಳ ಮನಸ್ಸು ತಮ್ಮ ಮಕ್ಕಳ ಪ್ರಜ್ಞೆ ಹೇಗೆ ಹಾಳಾಗುತ್ತವೆ ಎಂದು ಸ್ವಲ್ಪವೂ ಯೋಚಿಸುವುದಿಲ್ಲ. ಯೋಚಿಸದೆ ಟಿವಿಯನ್ನು ನೋಡುತ್ತಾರೆ, ಅಸಹ್ಯವಾದ ಚಲನಚಿತ್ರಗಳನ್ನು ನೋಡುತ್ತಾರೆ. ಇಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಚಿತ್ರಗಳು ಅಸಹ್ಯವಾಗಿಯೇ ಇರುತ್ತವೆ. ಇಂದ್ರಿಯಗಳನ್ನು ಕೆಣಕುವಂತಹ ಚಿತ್ರಗಳನ್ನೇ ತೆಗೆಯುತ್ತಾರೆ. ನಟಿಸುವರ ಮೈ ಮೇಲೆ ಬಟ್ಟೆ ಹೆಚ್ಚು ಕಡಿಮೆ ಇರುವುದೇ ಇಲ್ಲ. ಇಂತಹ ಚಿತ್ರಗಳನ್ನು ತಂದೆ ತಾಯಿಯಂದಿರು ಮಕ್ಕಳೊಡನೆ ಕುಳಿತುಕೊಂಡು ನೋಡುತ್ತಾರೆ. ಇದು ಇಂದಿನ ಕಲಿಯುಗದ ಪರಿಸ್ಥಿತಿ. ಹೀಗಾಗಿ ಮಕ್ಕಳು ಕೆಟ್ಟು ಹೋಗದೆ ಏನು ತಾನೇ ಆಗುತ್ತಾರೆ? ವಾಸ್ತವವಾಗಿ ಮಕ್ಕಳು ಈ ಪ್ರೀತಿ ಪ್ರೇಮ ಲವ್ ಎಂಬುವ ವಿಷಯಗಳಲ್ಲಿ ಬೀಳುವುದಕ್ಕೆ ಪ್ರಧಾನ ಕಾರಣ ತಂದೆ ತಾಯಿಯಂದಿರೇ. ಈ ಮಾತುಗಳನ್ನು ಕೇಳಲು ಕಷ್ಟವಾಗಿರಬಹುದು, ಆದರೆ ಇದು ಸತ್ಯ. ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದಂತೆ ತಂದೆ ತಾಯಿಯಂದಿರು ಮಕ್ಕಳನ್ನು ಹೆತ್ತಿದ ಮಾತ್ರಕ್ಕೆ ತಮ್ಮ ಕೆಲಸವು ಮುಗಿಯಿತು ಎಂದು ಅರ್ಥವಲ್ಲ. ಸಂಸ್ಕಾರಗಳಿಂದ, ನೀತಿ ಧರ್ಮಗಳಿಂದ, ಭಕ್ತಿಯಿಂದ ಬೆಳೆಸಬೇಕು. ಆಗಲೇ ಅವರಲ್ಲಿ ಎಲ್ಲ ಒಳ್ಳೆಯ ಲಕ್ಷಣಗಳು, ಗುಣಗಳು ಕಾಣಿಸಿಬರುತ್ತವೆ. ಕೆಲವರು ಕೇಳುತ್ತಾರೆ, ನಾವು ಟಿವಿ ಅಥವಾ ಸಿನಿಮಾಗಳನ್ನು ನೋಡುವುದನ್ನು ನಿಲ್ಲಿಸಿಬಿಟ್ಟರೆ ಅವರು ಶಾಲೆಯಲ್ಲಿ ಹೋಗಿ ಕೆಡುವುದಿಲ್ಲವೇ? ಈ ರೀತಿಯಲ್ಲಿ ಕೇಳುತ್ತಾರೆ. ಇದಕ್ಕೆ ಎರಡು ಉತ್ತರಗಳುಂಟು. ಒಂದನೆಯದು, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತದೆ ಎಂದು ಮನೆಯಲ್ಲಿಯೇ ನನ್ನ ಮಕ್ಕಳಿಗೆ ನಾನು ಆಕ್ಸಿಡೆಂಟ್ ಮಾಡುತ್ತೇನೆ, ಗಾಯ ಮಾಡುತ್ತೇನೆ ಎಂದು ಯಾರೂ ಹೇಳುವುದಿಲ್ಲ. ಇದು ಬುದ್ಧಿವಂತಿಕೆ ಅಲ್ಲ. ಆದ್ದರಿಂದ ನಾನು ಇಲ್ಲಿ ನೋಡದಿದ್ದರೂ ಶಾಲೆಯಲ್ಲಿ ಕೆಟ್ಟ ಸಹವಾಸವನ್ನು ಪಡೆದು ನೋಡುತ್ತಾನೆ, ಆದ್ದರಿಂದ ನಾನು ನನ್ನ ಕುಟುಂಬದ ಸಮೇತ ಮನೆಯಲ್ಲಿಯೇ ನೋಡುತ್ತೇನೆ ಎನ್ನುವುದು ಬುದ್ಧಿವಂತಿಕೆ ಅಲ್ಲ. ನಂತರ ಇದಕ್ಕೆ ಎರಡನೆಯ ಉತ್ತರ, ನಾವು ಮಾಡುವ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡಿದರೆ ಸಾಕು, ನಂತರ ಪರಿಣಾಮವನ್ನು ಶ್ರೀಕೃಷ್ಣನಿಗೆ ಬಿಡಬೇಕು. ಕಾರ್ಯವನ್ನು ಮಾಡಬೇಕು, ಅದರ ಫಲದ ಮೇಲೆ ನಮಗೆ ಅಧಿಕಾರವಿಲ್ಲ. ಇದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಕಾರ್ಯದ ಫಲಿತಾಂಶವನ್ನು ನಾವು ಕೃಷ್ಣನಿಗೆ ಬಿಡಬೇಕು. ಕೃಷ್ಣನು ತನ್ನ ಭಕ್ತನನ್ನು ಎಂದಿಗೂ ಕೈಬಿಡುವುದಿಲ್ಲ. ಕೃಷ್ಣ ಭಕ್ತನಾದರೆ ಬರೀ ಮನೆಯಲ್ಲಿ ಮಾತ್ರವಲ್ಲ, ಎಲ್ಲೇ ಹೋಗಲಿ, ಶಾಲೆಗೆ ಹೋದರೂ ಸರಿ, ಅಥವಾ ಒಂದು ವೇಳೆ ವ್ಯಭಿಚಾರಿಗಳು ಇರುವ ಕಡೆ ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಹೋದರೂ ಸರಿ, ಕೃಷ್ಣನು ತನ್ನ ಭಕ್ತನನ್ನು ಖಂಡಿತವಾಗಿ ಕಾಪಾಡುತ್ತಾನೆ. ಕೃಷ್ಣ ಭಕ್ತನು ಎಂದಿಗೂ ಅಚಲನಾಗಿರುತ್ತಾನೆ, ತನ್ನ ಸ್ಥಾನದಿಂದ ಪತನವನ್ನು ಹೊಂದುವುದಿಲ್ಲ. ಆದ್ದರಿಂದ ಮಕ್ಕಳನ್ನು ನಾವು ಹೇಗೆ ಉನ್ನತವಾಗಿ ಬೆಳೆಸಬೇಕೋ ಹಾಗೆ ಬೆಳೆಸಲೇಬೇಕು. ಏಕೆ ನಮ್ಮ ಮಕ್ಕಳು ಭಕ್ತರಾಗಿ ಶಾಲೆಯಲ್ಲಿರುವಂತಹ ನೀಚ ಮಕ್ಕಳನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ? ಈ ಕೆಲಸವನ್ನು ಪ್ರಹ್ಲಾದನು ಮಾಡಲಿಲ್ಲವೇ? ಈ ರೀತಿಯಲ್ಲಿ ಏಕೆ ನಾವು ಯೋಚಿಸಬಾರದು? ಶಾಲೆಗೆ ಹೋಗಿ ಸ್ನೇಹಿತರೊಡನೆ ಸೇರಿ ಕೆಟ್ಟು ಹೋಗುತ್ತಾನೆ ಎಂದು ಯೋಚಿಸುವ ಬದಲು ನನ್ನ ಮಗಳನ್ನು ಅಥವಾ ಮಗನನ್ನು ಕೃಷ್ಣ ಭಕ್ತನಾಗಿ ಬೆಳೆಸಿದರೆ ಶಾಲೆಯಲ್ಲಿರುವ ಕೆಟ್ಟ ಮಕ್ಕಳನ್ನು ಒಳ್ಳೆಯವರಾಗಿ ಮಾಡುತ್ತಾನೆ, ಕೃಷ್ಣ ಭಕ್ತರಾಗಿ ಮಾಡುತ್ತಾನೆ ಎಂದು ಏಕೆ ಯೋಚಿಸಬಾರದು? ಇದನ್ನು ನನ್ನ ಕಣ್ಣಾರೆ ನಾನು ಕಂಡಿದ್ದೇನೆ. ಒಬ್ಬ ಚಿಕ್ಕ ಹುಡುಗನು ಇತ್ತೀಚೆಗೆ ಕೃಷ್ಣ ಭಕ್ತಿಯಲ್ಲಿ ಕಾಲಿಟ್ಟರು ತಂದೆ ಹಾಗೂ ಮಗ. ಕೆಲವು ಮಾಸಗಳಲ್ಲಿಯೇ ಆ 5 ಅಥವಾ 6 ವರ್ಷದ ಬಾಲಕನು ಕೃಷ್ಣ ಭಕ್ತಿಯಲ್ಲಿಳಿದು ಈಗ ತನ್ನ ಶಾಲೆಯಲ್ಲಿ ಕೃಷ್ಣನ ಬಗ್ಗೆ ಬೋಧಿಸುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲು ತನ್ನ ಸಹವಾಸಿಗಳಿಗೆ, ಸ್ನೇಹಿತರಿಗೆ ಹೇಳುತ್ತಾನೆ, ಟೀಚರ್ಗೆ ಕೂಡ ಹೇಳುತ್ತಿದ್ದಾನೆ. ಒಂದು ಕ್ರಿಶ್ಚಿಯನ್ ಸ್ಕೂಲ್, ಆದರೂ ಟೀಚರ್ಗೆ ಹೇಳುತ್ತಾನೆ. ಅವನು ಆಟವನ್ನಾಡಬೇಕಾದರೆ ಕೃಷ್ಣನನ್ನು ಪ್ರಧಾನವಾಗಿಟ್ಟುಕೊಂಡು ಆಡುತ್ತಾನೆ. ನೋಡಿ, ನಮ್ಮ ಮಕ್ಕಳು ಕೆಡುತ್ತಾರೆ ಎಂದು ಯೋಚಿಸುವ ಬದಲು ನಮ್ಮ ಮಕ್ಕಳನ್ನು ಕೃಷ್ಣ ಭಕ್ತಿಯಲ್ಲಿ ಬಲವಾಗಿ ಬೆಳೆಸಿದರೆ ಇತರರನ್ನು ಕೃಷ್ಣ ಭಕ್ತರಾಗಿ ಮಾಡುತ್ತಾರೆ ಎಂದು ಯೋಚಿಸಬೇಕು. ಜೊತೆಯಲ್ಲಿ ನಾವು ಕೂಡ ಬಲವಾದ ಭಕ್ತರಾಗಬೇಕು. ನಾವು ಕೂಡ ಗುರುಗಳ ಆದೇಶಗಳನ್ನು ಆಚರಿಸಿ ಕೃಷ್ಣ ಭಕ್ತಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಬಲವಾಗಿರಬೇಕು. ಹೀಗಿದ್ದರೆ ಇಡೀ ಬ್ರಹ್ಮಾಂಡವನ್ನೇ ಒಂದು ವೈಕುಂಠ ಲೋಕವಾಗಿ ಮಾರ್ಪಡಿಸಬಹುದು. ಈಗ ಈ ಕೃಷ್ಣ ಭಕ್ತಿ ಎಷ್ಟು ಸುಂದರವಾದದ್ದೆಂದರೆ ಈ ಕ್ಷಣದಲ್ಲಿ ಕೃಷ್ಣ ಭಕ್ತಿಯನ್ನು ನಿಷ್ಠೆಯಿಂದ ಆಚರಿಸಿದರೆ ಸಾಕು, ಎಲ್ಲ ವರ್ಗದವರು, ತಪ್ಪು ಮಾಡಿದ ಎಲ್ಲ ಜನರು ಯಶಸ್ವಿಯನ್ನು ಸಾಧಿಸಬಹುದು. ಈಗ ಯಾರಾದರೂ ಕೇಳಬಹುದು, ನಾನು ಇಷ್ಟು ದಿನ ತಪ್ಪು ಮಾಡಿದೆ, ನಾನು ನನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸಲಿಲ್ಲ, ಟಿವಿ ಹಾಳು ಮೂಳು ಎಲ್ಲ ತೋರಿಸಿದೆ, ತಪ್ಪು ಮಾಡಿದೆ, ಇದಕ್ಕೆ ಪ್ರಾಯಶ್ಚಿತವೇನು? ಅಥವಾ ಮತ್ತೊಂದು ಪ್ರಶ್ನೆ ಕೇಳಬಹುದು, ನಾನು ನನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸದೆ ಅದರ ಕಾರಣದಿಂದ ನನ್ನ ಮಕ್ಕಳು ಯಾರನ್ನು ಪ್ರೀತಿಸಿ ತಪ್ಪು ಮಾಡಿದರು, ಈಗ ಅವರ ಬಾಳಿನ ಗತಿಯೇನು? ಹೀಗೂ ಕೇಳಬಹುದು. ಮತ್ತೊಂದು ಪ್ರಶ್ನೆ, ನಾನು ಸರಿಯಾಗಿ ಬೆಳೆಸದ ಕಾರಣದಿಂದ ನನ್ನ ಮಗನೋ ಅಥವಾ ಮಗಳೋ ಯಾರನ್ನು ಪ್ರೀತಿಸಿ ಮೋಸ ಹೋಗಿ ಆತ್ಮಹತ್ಯೆ ಆಯಿತು, ಇದಕ್ಕೆ ಏನು ಪರಿಹಾರ? ಇವುಗಳೆಲ್ಲವೂ ತಂದೆ ತಾಯಿಯಂದರು ಹಾಕುವ ಪ್ರಶ್ನೆಗಳು. ಈಗ ಮೋಸ ಹೋದವರಿಗೂ ಅನೇಕ ಪ್ರಶ್ನೆಗಳಿರುತ್ತವೆ. ನನಗೆ ಇಷ್ಟು ದಿನ ಕೃಷ್ಣ ಭಕ್ತಿ ಇರಲಿಲ್ಲ, ಆದ್ದರಿಂದ ಒಂದು ವ್ಯಕ್ತಿಯನ್ನು ಪ್ರೀತಿಸಿದೆ, ಮೋಸ ಹೋದೆ, ಈಗ ನನಗೆ ಪರಿಹಾರವೇನು? ಈ ರೀತಿಯಲ್ಲಿ ಬಾಳಿನಲ್ಲಿ ತುಂಬ ದುಃಖಗಳನ್ನು ಅನುಭವಿಸುವವರು ಅನೇಕ ಮಂದಿ ಇದ್ದಾರೆ. ದಿನ ದಿನಕ್ಕೂ ಇಂತಹ ದುಃಖಗಳು ಚಲನಚಿತ್ರಗಳ ಕಾರಣದಿಂದ ಹೆಚ್ಚುತ್ತಲೇ ಇವೆ. ಕಲಿಯುಗದ ಪ್ರಭಾವದಿಂದ ದುಃಖಗಳು ಹೆಚ್ಚುತ್ತಲೇ ಇವೆ. ಇದಕ್ಕೆಲ್ಲ ಪರಿಹಾರವೇನು? ಈ ದಾಸನು ಇವುಗಳನ್ನೆಲ್ಲ ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸುತ್ತೇನೆ. ಹರೇ ಕೃಷ್ಣ.